ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ನನ್ನ ಜನರು ಎಂದಿಗೂ ಆಸಭಂಗ ಪಡರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಜನರು ಎಂದಿಗೂ ಆಸಭಂಗ ಪಡರು. ಯೋವೇಲನ ಪುಸ್ತಕ 2:26 ದೇವರು ಈ ಮಾತನ್ನ ಹೇಳುವುದನ್ನ ನಾವು ನೋಡುವವರಾಗಿದ್ದೇವೆ. ಈ ಒಂದು ವಾಕ್ಯವನ್ನ ನಾವು ಆದಿ ಅಪೋಸ್ತಲರಿಗೂ ಮತ್ತು ಕೊನೆಯ ಕಾಲದಲ್ಲಿ ಇರತಕ್ಕಂತಹ ನಮಗೂ ಒಂದು ಹೋಲಿಕೆ ಹಾಗೆ ನೋಡುವುದಾದರೆ ಅನೇಕ ವಿಚಾರಗಳನ್ನು ನಾವು ಕಲಿಯಬಹುದಾಗಿದೆ. ಹೇಗೆ ಶಿಷ್ಯರುಗಳು ಕ್ರಿಸ್ತನ ಮರಣವನ್ನು ನೋಡಿ ಅವರು ಹಾಸಭಂಗಪಟ್ಟು ಒಂದು ನಿರೀಕ್ಷೆ ಇಲ್ಲದೆ ಏನೋ ಒಂದು ನೋವಿನಿಂದ ಹಿಂತಿರುಗಿ ಅವರು ಹಳೆಯ ಕೆಲಸಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಮತ್ತೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಅವರ ಮಧ್ಯದಲ್ಲಿ ಬರುವಾಗ ಈ ಒಂದು ವಾಕ್ಯ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಅನ್ನುವಂತಹ ಒಂದು ವಾಕ್ಯ ಯಾವ ರೀತಿಯಲ್ಲಿ ಅವರಿಗೆ ಒಂದು ಬಲವನ್ನು ನೀಡತಕ್ಕಂಥದ್ದಾಗಿದೆ, ಸುವಾರ್ತೆ ಸೇವೆಯನ್ನು ಮಾಡಲು ಅವರಿಗೆ ಶಕ್ತಿಯನ್ನು ನೀಡತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕವನ್ನ, ಭೂಲೋಕವನ್ನ, ಅದರಲ್ಲಿರ್ತಕ್ಕಂತಹ ಸಮಸ್ತವನ್ನ ಸೃಷ್ಟಿ ಮಾಡಿರತಕ್ಕಂತಹ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ತಕ್ಕಂಥವರಾಗಿದ್ದೇವೆ ದೇವ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ತಿಳಿಸುವ ಹಾಗೆ ನನ್ನ ಜನರು ಎಂದಿಗೂ ಆಸಭಂಗ ಪಡರು ಎನ್ನುವಂತಹ ಆ ಒಂದು ವಿಚಾರ ನಿಜವಾಗಿಯೂ ಸಹ ನಮಗೆ ನಿರೀಕ್ಷೆಯನ್ನು ಹುಟ್ಟಿಸುವಂತದ್ದಾಗಿದೆ. ಈ ಲೋಕದಲ್ಲಿ ಎಲ್ಲೂ ನೋಡಿದರೂ ಸಹ ನಿರಾಶೆ, ಎಲ್ಲಿ ನೋಡಿದರೂ ಸಹ ಕಷ್ಟ, ನೋವು, ಅನೇಕ ಸಮಸ್ಯೆಗಳ ಬದ್ಧದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಆದರೆ ನಿನ್ನ ವಾಕ್ಯವನ್ನು ನಂಬಿರ್ತಕ್ಕಂಥ ಮಕ್ಕಳು, ಆ ವಾಕ್ಯಕ್ಕೋಸ್ಕರ ಹಂಬಲಿಸುವಂತಹ ಮಕ್ಕಳು ಎಂದಿಗೂ ಸಹ ಆಸಭಂಗ ಪಡುವುದಿಲ್ಲ ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುವಂತಹ ನಿನ್ನ ಮಕ್ಕಳು ಈ ಒಂದು ವಾಗ್ದಾನವನ್ನು ಅವರ ಹೃದಯದಲ್ಲಿ ಬಲವಾಗಿ ಹಿಡಿದುಕೊಂಡು ಜೀವಿಸಲು ಸಹಾಯ ಮಾಡು. ಸ್ವಾಮಿ, ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಈ ಒಂದು ಸತ್ಯ ಆಳವಾಗಿ ಬೇರೂರಿ ನಿನ್ನ ವಾಕ್ಯವನ್ನು ನಂಬುವಂತಹ ಮಕ್ಕಳು ಎಂದಿಗೂ ಆಸಭಂಗ ಪಡುವುದಿಲ್ಲ, ಕ್ರಿಸ್ತನಲ್ಲಿ ನೆಲೆಗೊಳ್ಳುವವರು ಎಂದಿಗೂ ಆಸಭಂಗ ಪಡುವುದಿಲ್ಲ ಅನ್ನುವಂತಹ ಸತ್ಯವನ್ನು ಅರಿತುಕೊಳ್ಳಲು ನೀವು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ಒಂದು ಸತ್ಯವನ್ನು ನಾವು ಗಮನಿಸುವುದಾದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದಿ ಆತನು ತನ್ನ ಸುವಾರ್ತೆ ಸೇವೆಯನ್ನು ಆರಂಭಿಸುವಂತವನಾಗಿದ್ದಾನೆ. 12 ಶಿಷ್ಯರೊಂದಿಗೆ ತನ್ನ ಸುವಾರ್ತೆ ಸೇವೆಯನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಅನೇಕ ಸಂದರ್ಭದಲ್ಲಿ ನಾನು ಈ ಲೋಕದಲ್ಲಿ ಹೆಚ್ಚು ಕಾಲ ಇರುವುದಿಲ್ಲ, ಮರಣವನ್ನು ಹೊಂತಕ್ಕಂಥವನಾಗಿದ್ದೇನೆ, ಅನಂತರ ಪುನರುತ್ಥಾನ ಹೊಂತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನು ಅವರಿಗೆ ತಿಳಿಸುವಂತವನಾಗಿದ್ದಾನೆ. ಆದರೆ ಶಿಷ್ಯರುಗಳ ಮನಸ್ಸು ಈ ಲೋಕದಲ್ಲಿ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸತಕ್ಕಂಥವನಾಗಿದ್ದಾನೆ, ಆ ರಾಜ್ಯದಲ್ಲಿ ನಾವು ಮಂತ್ರಿಗಳಾಗಿ ಕುಳಿತು ಆತನ ಜೊತೆಯಲ್ಲಿ ಆಡಳಿತ ಮಾಡತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಲೌಕಿಕ ಆಶೆಯಲ್ಲಿ ಅವರು ತೊಡಗಿದ್ದರು. ಆ ನಿಮಿತ್ತವಾಗಿಯೇ ಕ್ರಿಸ್ತನು ಅಂದು ಹೇಳಿದಂತಹ ಮಾತುಗಳನ್ನು ಅವರು ಗ್ರಹಿಸಿಕೊಳ್ಳದೆ ವಿಫಲರಾದರು. ಪ್ರಿಯ ಕೇಳುಗರೆ, ಈ ನಿಟ್ಟಿನಲ್ಲಿಯೇ ಒಂದು ಸಂಕಟದ ಸಮಯ ಬಂದಾಗ, ಕ್ರಿಸ್ತನನ್ನು ಸಿಲುಬೆಗೆ ಹಾಕ್ತಕ್ಕಂತಹ ಸಮಯ ಬಂದಾಗ ಶಿಷ್ಯರುಗಳು ಆತನನ್ನು ಬಿಟ್ಟು ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಓಡಿ ಹೋಗಿ ಏನೋ ಒಂದು ನಿರೀಕ್ಷೆ ಇಲ್ಲದೆ ಆಸಭಂಗ ಪಟ್ಟವರಾಗಿ ಮುಂದೆ ಏನು ಮಾಡಬೇಕು ಅಂತಕ್ಕಂತಹ ಒಂದು ನಿರೀಕ್ಷೆ ಇಲ್ಲದೆ ಅವರು ಜೀವಿಸುವಂತವರಾಗಿದ್ದಾರೆ. ಪೇತ್ರ, ಯಾಕೋಬ, ಯೋಹಾನ ಈ ಶಿಷ್ಯರುಗಳು ಮತ್ತೆ ಅವರು ಮಾಡುತ್ತಿದ್ದಂತಹ ಹಳೆಯ ಕೆಲಸಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಮೀನಿಡಿತಕ್ಕಂತಹ ಅದೇ ಕೆಲಸಕ್ಕೆ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. ಅವರಲ್ಲಿ ಒಂದು ನಿರೀಕ್ಷೆ ಇಲ್ಲ, ಏನು ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅರಿತುಕೊಳ್ಳದೆ ಅವರು ಆಸಭಂಗ ಪಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ನಿರಾಶೆಯಿಂದ ಕೂಡಿದಂತಹ ಆಸಭಂಗ ಪಟ್ಟು ಹೋಗಿರ್ತಕ್ಕಂತಹ ಶಿಷ್ಯರ ಮಧ್ಯದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ. ಶಿಷ್ಯರ ಮಧ್ಯದಲ್ಲಿ ಬಂದು ಆತನು ಲೂಕನು ಬರೆದ ಸುವಾರ್ತೆ 24:27 ವಚನವನ್ನು ಓದುವುದಾದರೆ, ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿ ಸೂಚನೆಗಳನ್ನು ಬರೆದಿರುವುದನ್ನು ಆತನು ವಿವರಿಸತಕ್ಕಂಥವನಾಗಿದ್ದಾನೆ. ನನಗೆ ಹೇಳಿದಂತಹ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳಲಿಲ್ಲವೇ? ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಿರ್ತಕ್ಕಂತಹ ಪ್ರವಾದನೆಗಳ ಬಗ್ಗೆ ನೀವು ಓದಲಿಲ್ಲವೇ ಅನ್ನುವಂತಹ ವಿಚಾರವನ್ನು ಅವರಿಗೆ ತಿಳಿಸಿದಾಗ ಅವರ ಹೃದಯದಲ್ಲಿ ಏನೋ ಒಂದು ನಿರೀಕ್ಷೆ ಬರತಕ್ಕಂಥದ್ದಾಗಿದೆ. ಹೌದು, ಕ್ರಿಸ್ತರು ಮರಣವನ್ನು ಹೊಂದಿ ಪುನರುತ್ಥಾನ ಹೊಂದತಕ್ಕದ್ದು ಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟಿದೆ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾಗಲೂ ಸಹ ಆತನು ತಿಳಿಸಿದನು ಅಂತಕ್ಕಂತಹ ಆ ಒಂದು ವಿಚಾರವನ್ನು ಅವರು ಜ್ಞಾಪಕ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಶಿಷ್ಯರುಗಳು ಆಸಭಂಗಪಟ್ಟು ನಿರೀಕ್ಷೆ ಇಲ್ಲದೆ ಹೋಗಿದ್ದರು. ಆದರೆ ಕ್ರಿಸ್ತನು ಅವರ ಮಧ್ಯದಲ್ಲಿ ಪುನರುತ್ಥಾನ ಹೊಂದಿ ಬಂದು ನಿಲ್ಲುವಾಗ ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ಆ ವಾಕ್ಯ ಅವರ ಮಧ್ಯದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೇ, ತಮ್ಮ ಗುರುವಿನ ಪ್ರೀತಿಯ ಮುಖವನ್ನ ತಿರುಗಿ ಅವರು ನೋಡುವಂತವರಾಗಿದ್ದಾರೆ. ಶಿಷ್ಯರ ಹೃದಯಗಳಲ್ಲಿ ಒಂದು ಬದಲಾವಣೆ ಕಾಣಬರತಕ್ಕಂಥದ್ದಾಗಿದೆ. ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದನೆ ಪುಸ್ತಕದಲ್ಲಿ ಬರೆದಿರುವಂತಹ ವಿಚಾರಗಳನ್ನ ಪರಿಪೂರ್ಣವಾಗಿ ಬುದ್ಧಿಯಿಂದ ಅವರು ಓದಿ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಅನಿಶ್ಚಿತತೆ, ಸಂಕಟ, ನಿರಾಸೆ ಇವೆಲ್ಲ ಬದಲಾಗಿ ಪರಿಪೂರ್ಣ ಭರವಸೆ ಅವರಲ್ಲಿ ಮೂಡ್ತಕ್ಕಂಥದ್ದಾಗಿದೆ. ಮೋಡದಿಂದ ಕವಿದಂತಹ ನಂಬಿಕೆಯ ಒಂದು ಉದ್ಭಾವನೆ ಅವರಲ್ಲಿ ಉಂಟಾಗ್ತಕ್ಕಂಥದ್ದಾಗಿದೆ. ಆತನು ದಿವ್ಯ ಆರೋಹಣದ ನಂತರ ಯಾವಾಗಲೂ ದೇವರನ್ನ ಶಿಷ್ಯರು ಕೊಂಡಾಡುವಂತವರಾಗಿದ್ದರು. ಇದು ಒಂದು ಆಶ್ಚರ್ಯಕರವಾಗಿತ್ತು. ಜನರು ರಕ್ಷಕನ ಭಯಂಕರವಾದಂತಹ ಮರಣವನ್ನ ಮಾತ್ರ ನೋಡಿರಲಿಲ್ಲ, ಆತನ ಒಂದು ಪುನರುತ್ಥಾನವನ್ನ ನೋಡುವಂತವರಾಗಿದ್ದಾರೆ. ಅವರ ಮುಖದಲ್ಲಿ ಕ್ರಿಸ್ತನ ಒಂದು ಮರಣವನ್ನ ನೋಡುವಂತಹ ಸಂದರ್ಭದಲ್ಲಿ ದುಃಖ, ಗಲಿಬಿಲಿ, ಸೋಲುವಿಕೆ ಅವರಲ್ಲಿ ಎದ್ದು ಕಾಣುವಂತದಾಗಿತ್ತು. ಆದರೆ ಆತನ ಪುನರುತ್ಥಾನವನ್ನ ನೋಡಿದಾಗ ಅವರಲ್ಲಿ ಸಂತೋಷ, ಒಂದು ಜಯ ಅವರಲ್ಲಿ ಕಂಡು ಬರತಕ್ಕಂಥದ್ದಾಗಿತ್ತು. ಪ್ರಿಯ ಕೇಳುಗರೆ, ಶಿಷ್ಯರು ತಮ್ಮ ಮುಂದಿರುವಂತಹ ಕೆಲಸವನ್ನ ಅವರು ನೋಡುವಂತವರಾಗಿದ್ದಾರೆ. ಪುನರುತ್ಥಾನದ ನಂತರ ಹೌದು, ನಾವು ಈಗ ಆಸಭಂಗ ಪಡುವವರಲ್ಲ, ನಾವು ನಿರೀಕ್ಷೆ ಇದೆ ನಮಗೆ, ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ. ಈ ಒಂದು ಸಂದೇಶವನ್ನು ನಾವು ಎಲ್ಲರಿಗೂ ತಿಳಿಸಬೇಕೆಂಬುದಾಗಿ ಅವರು ಉತ್ಸಾಹಕತೆಯಿಂದ ಜಯಪ್ರದರಾದಂತಹ ದೇವರ ವಾಕ್ಯವನ್ನ ತೆಗೆದುಕೊಂಡು ಅವರು ಹೋಗ್ತಕ್ಕಂಥವರಾಗಿದ್ದಾರೆ ನಂಬಿಕೆಯಿಂದ. ದೇವರ ವಾಕ್ಯದಲ್ಲಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 6:19 ಓದಬೇಕಾದ್ರೆ ಪ್ರಿಯ ಕೇಳುಗರೆ, ಅದರಲ್ಲಿ ತಿಳಿಸತಕ್ಕಂಥದ್ದಾಗಿದೆ, ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗಾರದ ಆಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾಗಿದ್ದು ಆಗಿದೆ ಎಂಬುದಾಗಿ ಆತನು ತಿಳಿಸತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯವನ್ನ ಶಿಷ್ಯರುಗಳು ನಂಬದೇ ಹೋದರು. ಆ ನಿಮಿತ್ತವಾಗಿ ಅವರು ಆ ಕಷ್ಟದ ಸಮಯ ಬರಬೇಕಾದಾಗ ಆಸಭಂಗ ಪಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರಿಸ್ತನು ಮತ್ತೆ ಪುನರುತ್ಥಾನ ಹೊಂದಿ ಅವರ ಮಧ್ಯದಲ್ಲಿ ಬರುವಾಗ ಈ ವಾಕ್ಯ ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಇವತ್ತಿನ ದಿನದಲ್ಲೂ ಸಹ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಅನೇಕ ವಿಚಾರಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಅನೇಕ ವಾಗ್ದಾನಗಳನ್ನು ಆತ ನಮಗೆ ಕೊಟ್ಟಿದ್ದಾನೆ. ಆ ವಾಗ್ದಾನಗಳನ್ನು ನಂಬಿ ಯಾರೆಲ್ಲ ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದಾರೋ ಅವರು ಎಂದಿಗೂ ಸಹ ಆಸಭಂಗ ಪಡುವುದಿಲ್ಲ. ಅವರ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನೆರವೇರುವಂತದಾಗಿದೆ. ಆದರೆ ಯಾರೆಲ್ಲ ಆತನ ವಾಕ್ಯದ ಮೇಲೆ ನಂಬಿಕೆ ಇಡದೆ, ಆತನ ವಾಗ್ದಾನದ ಮೇಲೆ ನಂಬಿಕೆ ಇಡದೆ, ತಮ್ಮ ಸ್ವ ನಿರ್ಧಾರದ ಮೇಲೆ, ತಮ್ಮ ಸ್ವಂತ ಕಾಲಿನ ಮೇಲೆ, ತಮ್ಮ ಸ್ವಂತ ಬುದ್ಧಿಯಿಂದ ಯೋಚಿಸಿ ನಿರ್ಧಾರಗಳನ್ನ ಮಾಡ್ತಕ್ಕಂಥವರಾಗಿದ್ದಾರೋ ಅವರಲ್ಲಿ ನಿರೀಕ್ಷೆ ಇಲ್ಲದೆ ಆಸಭಂಗ ಪಡುವಂತವರಾಗಿದ್ದಾರೆ. ಆದರೆ ದೇವರ ವಾಕ್ಯವನ್ನ ನಂಬಿದಂತ ಮಕ್ಕಳು ಎಂದಿಗೂ ಆಸಭಂಗ ಪಡುವುದಿಲ್ಲ. ಅದಕ್ಕೋಸ್ಕರವೇ ಶಿಷ್ಯರುಗಳು ಈಗ ಎಲ್ಲವನ್ನ ಅರಿತುಕೊಂಡರು. ಎಲ್ಲವನ್ನ ಅರಿತುಕೊಂಡಂತಹ ಶಿಷ್ಯರಿಗೆ ಜ್ಞಾಪಕ ಬರ್ತಕ್ಕಂತಹ ಒಂದು ವಿಚಾರವೇನೆಂದರೆ, ಇನ್ನು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಯಾರು ಸಹ ಅಗಲಿಸಲು ಸಾಧ್ಯವಿಲ್ಲ, ನಾವು ಇನ್ನೆಂದಿಗೂ ಸಹ ಆಸಭಂಗ ಪಟ್ಟು ಹೋಗುವುದಿಲ್ಲ, ಒಂದು ನಿರೀಕ್ಷೆ ಇದೆ ಎಂಬುದಾಗಿ ಸುವಾರ್ತೆಯನ್ನ ಅವರು ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 8:38-39 ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಮೇಲಿನ ಲೋಕಗಳಲ್ಲಾಗಲಿ ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಲ್ಲಿ ನಮ್ಮನ್ನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂಬುದು ನಮಗೆ ನಿಶ್ಚಯ ಉಂಟು ಎಂಬುದನ್ನು ಅವರು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ನಾವೆಂದಿಗೂ ಸಹ ಇನ್ನು ಆಸಭಂಗ ಪಡುವವರಲ್ಲ, ಯಾಕೆಂದರೆ ನಮ್ಮ ಕರ್ತನು ಪುನರುತ್ಥಾನ ಆಗಿದ್ದಾನೆ, ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಜೀವಿಸುವಂತವನಾಗಿದ್ದಾನೆ ಅನ್ನುವಂತಹ ವಾಕ್ಯವನ್ನು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ನಮ್ಮನ್ನ ಪ್ರೀತಿಸಿದ ಆತನು, ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಅನ್ನುವಂತಹ ನಂಬಿಕೆಯನ್ನು ಅವರು ಹೊಂದುವಂತವರಾಗಿದ್ದಾರೆ. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ತಿಳಿಸುವಾಗೆ ಕರ್ತನ ಮಾತು ಸದಾ ಕಾಲವು ಇರುವುದು ಎಂಬುದಾಗಿ ಆ ವಾಕ್ಯದ ಆಧಾರದ ಮೇಲೆ ಈಗ ಅವರು ಭರವಸೆಯನ್ನು ಇರತಕ್ಕಂಥವರಾಗಿದ್ದಾರೆ. ಅಂತಹ ಜನಗಳು ದೇವರ ಸೇವೆಗೆ ಮುನ್ನುಗ್ಗಿ ಹೋಗುವಾಗ ದೇವರು ಎಂದಿಗೂ ಸಹ ಆ ಮಕ್ಕಳನ್ನು ಆಸಭಂಗ ಪಡದ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ ಏನೆಂದರೆ, ಪ್ರಿಯ ಕೇಳುಗರೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸುವಿನಲ್ಲಿ ನಾವು ಇರುವಾಗ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿಲ್ಲದಲ್ಲದೆ ಜೀವಿತನಾಗಿ ಎದ್ದು ನಮ್ಮ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವಾತನಾಗಿದ್ದಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:34 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನನ್ನ ಮಕ್ಕಳು ಎಂದಿಗೂ ಆಸಭಂಗ ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡಂತಹ, ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಶಿಷ್ಯರುಗಳು ಎಲ್ಲವನ್ನ ಬಿಟ್ಟು ಅವರು ದೇವರ ಸೇವೆಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಅವರು ಈ ರೀತಿಯಾಗಿ ದೇವರ ಸೇವೆಗೆ ಹೋಗಲು ಕಾರಣವಾದಂತಹ ಒಂದು ವಿಚಾರವೇನೆಂದರೆ, ಮತ್ತೆ ಯೇಸು ಸ್ವಾಮಿ, ಈ ನನ್ನ ಮಕ್ಕಳು, ಈ ನನ್ನ ಶಿಷ್ಯರು ಆಸಭಂಗ ಪಡಕೂಡದು ಅನ್ನೋದಕ್ಕೋಸ್ಕರ ಒಂದು ನಿರೀಕ್ಷೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಒಂದು ವಾಗ್ದಾನವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ವಾಗ್ದಾನ ಏನೆಂದರೆ, ಮಾರ್ಕನು ಬರೆದ ಸುವಾರ್ತೆ 16:15 ವಚನದಲ್ಲಿಯೂ ಮತ್ತು ಮತ್ತಾಯನು ಬರೆದ ಸುವಾರ್ತೆ 28:20 ವಚನಗಳಲ್ಲಿ ನಾವು ಓದುವುದಾದರೆ, ನೀವು ಜಗತ್ತಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂದನು, ಮಾತ್ರವಲ್ಲದೆ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಾನು ಇರ್ತಕ್ಕಂಥವನಾಗಿದ್ದೇನೆ ಎನ್ನುವಂತಹ ವಾಗ್ದಾನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಸಂಗಡ ಇರ್ತಕ್ಕಂಥವನಾಗಿದ್ದೇನೆ. ಆದರೆ ನೀವು ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿ ಅನ್ನುವಂತಹ ವಾಗ್ದಾನವನ್ನ ಅವರಿಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಶಿಷ್ಯರು ದೇವರ ವಾಕ್ಯವನ್ನ ಎಲ್ಲಾ ಕಡೆಗೆ ಸುವಾರ್ತೆಯಾಗಿ ಸಾರಲು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ಆಶೀರ್ವಾದಗಳು ಸಿಗ್ತಕ್ಕಂಥದ್ದಾಗಿದೆ. ಅಲ್ಲಿ ಅವರು ಈ ಒಂದು ಯೋವೇಲಿನ ಪುಸ್ತಕ 2:26 ವಚನದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ, ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ಆ ಒಂದು ವಾಗ್ದಾನವನ್ನ ಅವರು ಅಲ್ಲಿ ನೋಡ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಅಂದು ಪಂಚಶತಮ ದಿನದಲ್ಲಿ ದೇವರು ಅವರ ಮೇಲೆ ಪರಿಶುದ್ಧಾತ್ಮನ ಶಕ್ತಿಯನ್ನ ಸುರಿಸುವಂತವನಾಗಿದ್ದಾನೆ. ಉದ್ದೇಶವೇನೆಂದರೆ, ಇವರೆಲ್ಲರೂ ಹೋಗಿ ಸುವಾರ್ತೆಯನ್ನ ಸಾರಬೇಕು ಅನ್ನುವುದಕ್ಕೋಸ್ಕರವೇ ಪಂಚಶತಮ ಹಬ್ಬದ ದಿನದಲ್ಲಿ ವಾಗ್ದಾನ ಮಾಡಿದಂತಹ ರೀತಿಯಲ್ಲಿ ಆಧಾರಿಕನು ಅವರ ಮೇಲೆ ಹಿಡಿದು ಬರ್ತಕ್ಕಂಥವನಾಗಿದ್ದಾನೆ. ಅವರು ಅದನ್ನು ನಂಬತಕ್ಕಂಥವರಾಗಿದ್ದಾರೆ. ಆ ಪುನರುತ್ಥಾನದ ಒಂದು ವಿಚಾರವನ್ನ ಅವರು ಅನುಭವಿಸ್ತಕ್ಕಂಥವರಾಗಿದ್ದಾರೆ. ಮಾತ್ರವಲ್ಲದೆ ಆ ಪರಿಶುದ್ಧಾತ್ಮನ ಹೊಂದಿ ಸಂತೋಷ ಭರಿತರಾಗಿ ಅವರು ಸಂತೋಷದಿಂದ ದೇವರ ಸೇವೆಗೆ ಮುಂದೆ ಬರ್ತಕ್ಕಂಥವರಾಗಿದ್ದಾರೆ. ಆದರೆ ಇದಕ್ಕಿಂತ ಹಿಂದೆ ಅವರು ಆ ಮೇಲಂತಸ್ತಿಕೆಯಲ್ಲಿ ಭಯದಿಂದ, ನಡುಕದಿಂದ, ನಿರೀಕ್ಷೆ ಇಲ್ಲದೆ ಆಸಭಂಗಪಟ್ಟವರಾಗಿ ಜೀವಿಸ್ತಕ್ಕಂಥವರಾಗಿದ್ದರು. ಈಗ ಪರಿಶುದ್ಧಾತ್ಮನ ಹೊಂದಿಕೊಂಡಂತಹ ಈ ಶಿಷ್ಯರುಗಳು 3,000 ಜನರಿಗೆ ದೀಕ್ಷಾ ಸ್ನಾನ ಕೊಡುವಂತಹ ಶಕ್ತಿ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಆತನ ವಾಕ್ಯವನ್ನ, ಆತನ ಒಂದು ಎಲ್ಲಾ ರೀತಿಯ ವಾಗ್ದಾನವನ್ನ ನಂಬುವುದಾದರೆ ಆ ಜನಗಳು ಎಂದಿಗೂ ಸಹ ಆಸಭಂಗ ಪಡುವುದಿಲ್ಲ. ದೇವರ ರಾಜ್ಯದ ಸುವಾರ್ತೆ ಕ್ರಿಸ್ತನ ಮೊದಲನೇ ಬರುಣದಲ್ಲಿ ಸಾರಿದಂತಹ ಶಿಷ್ಯರ ಅನುಭವವು ಮತ್ತರೆ ಎರಡನೇ ಬರುಣದ ಸಂದೇಶವನ್ನ ತಿಳಿಸುವವರ ಅನುಭವವು ಎರಡೂ ಸಹ ಒಂದೇ ರೀತಿಯಾಗಿದೆ. ಯಾಕೆಂದರೆ ದಾನಿಯೇಲನ ಪುಸ್ತಕ 9:7 70 ಪ್ರವಾದನೆ ಮತ್ತು ದಾನಿಯೇಲನ ಪುಸ್ತಕ 8:14 ವಚನದಲ್ಲಿ 2,300 ದಿನಗಳ ಪ್ರವಾದನೆಯನ್ನ ಅರ್ಥ ಮಾಡಿಕೊಂಡಂತಹ ಆಗಿನ ಕಾಲದಲ್ಲಿ ಇದ್ದಂತಹ ವಿಲಿಯಂ ಮಿಲ್ಲರ್ ಮತ್ತು ಆತನ ಅನೇಕ ಜನರು ಈ ಸುವಾರ್ತೆಯನ್ನು ಸಾರಿದರು. ಆದರೆ ದೇವರ ವಾಕ್ಯದ ಆಧಾರದ ಮೇಲೆ ಅವರು ಸಾರಿದರು. ಆದರೆ ಅದು ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನ ಸಾರಿದರು, ಎರಡನೇ ಬರುಣದ ಸತ್ಯವನ್ನ ಸಾರಿದರು. ಆದರೆ ಪ್ರಿಯ ಕೇಳುಗರೆ, ಆ ಮಕ್ಕಳು ನಿರಾಶೆಗೆ ಒಳಗಾದರು, ಆಸಭಂಗಪಟ್ಟರು. ಕಾರಣವೇನೆಂದರೆ, ಕ್ರಿಸ್ತನು ಈ ಲೋಕಕ್ಕೆ ಎರಡನೇ ಸಾರಿ ಬರ್ತಕ್ಕಂತಹ ಆ ಒಂದು ವಿಚಾರವಲ್ಲ. ಕ್ರಿಸ್ತನು ಪರಲೋಕದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಅದರ ಅರ್ಥವಾಗಿತ್ತು. ಆದರೆ ಅವರು ಈ ಲೋಕವೇ ಆ ಪರ್ಣಶಾಲೆಯಲ್ಲಿ ಹೇಗೆ ಆ ಒಂದು ಹೊರಂಗನ ಇತ್ತು, ಅಂಗಳದಲ್ಲಿ
ಆ ಪಾಪವನ್ನು ಶುದ್ಧೀಕರಣೆ ಮಾಡತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ಈ ಲೋಕ ಪಾಪದಿಂದ ತುಂಬಿಕೊಂಡಿದೆ, ಕ್ರಿಸ್ತನು ಈ ಲೋಕಕ್ಕೆ ಬಂದು ಶುದ್ಧೀಕರಿಸತಕ್ಕಂಥನಾಗಿದ್ದಾನೆ ಎನ್ನುವಂತಹ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡರು. ಆದರೆ ಅವರು ಆಸಭಂಗಪಟ್ಟು ಹೋದರು. ಆದರೆ ಮತ್ತೆ ದೇವರ ಮಕ್ಕಳು ಎಲ್ಲೋ ತಪ್ಪಾಗಿರ್ತಕ್ಕಂತಹ ಆ ಒಂದು ವಿಚಾರವನ್ನ ಮತ್ತೆ ಓದಲು ಆರಂಭಿಸತಕ್ಕಂಥವರಾಗಿದ್ದಾರೆ, ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸತಕ್ಕಂಥವರಾಗಿದ್ದಾರೆ. ಅಲ್ಲಿ ಅವರಿಗೆ ಅನೇಕ ವಿಧವಾದಂತಹ ಕ್ರಿಸ್ತನ ಒಳ್ಳೆ ಒಳ್ಳೆ ಅದ್ಭುತವಾದಂತಹ ಸತ್ಯದ ಮುತ್ತುಗಳು ಅಡಗಿಸಿಟ್ಟಿರುತ್ತದನ್ನ ಕಂಡುಕೊಳ್ತಕ್ಕಂಥರಾಗಿದ್ದಾರೆ. ಅವರಲ್ಲಿ ಮತ್ತೆ ನಿರಾಶೆ ಹುಟ್ಟತಕ್ಕಂಥದ್ದಾಗಿದೆ. ನನ್ನ ಜನಗಳು ಎಂದಿಗೂ ಆಸಭಂಗ ಪಡುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸಿದೆಯಲ್ಲ ಸ್ವಾಮಿ, ಇದರ ಅರ್ಥವೇನು ಎಂಬುದಾಗಿ ಜನಗಳು ಓದ್ತಕ್ಕಂಥವರಾಗಿದ್ದಾರೆ. ಸತ್ಯವೇದವನ್ನ ಆ ಕಡೆ ಈ ಕಡೆ ಹೋರಾಡ್ತಕ್ಕಂಥವರಾಗಿದ್ದಾರೆ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು. ಆವಾಗ ಅವರಿಗೆ ತಿಳಿಸ್ತಕ್ಕಂಥ ಒಂದು ಸತ್ಯ ಏನೆಂದರೆ, ಪ್ರಕಟಣೆ ಗ್ರಂಥ 14:6-7 ವಚನದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಆ ನ್ಯಾಯ ವಿಚಾರಣೆ ಮಾಡುವ ಗಡಿಗೆಯೂ ಬಂದಿದೆ ಎನ್ನುವಂತಹ ಸತ್ಯವನ್ನ ಈ ಲೋಕಕ್ಕೆ ಮತ್ತೆ ಅವರು ತಿಳಿಯಪಡಿಸ್ತಕ್ಕಂಥರಾಗಿದ್ದಾರೆ. ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥನಾಗಿದ್ದಾನೆ, ಅದಕ್ಕೂ ಮೊದಲೇ ನ್ಯಾಯ ವಿಚಾರಣೆ ಇದೆ ಎನ್ನುವುದನ್ನ ಅವರು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆ ನ್ಯಾಯ ವಿಚಾರಣೆ ಸತ್ಯವನ್ನ ಅನೇಕ ಜನರಿಗೆ ಹೇಳಿ ಕ್ರಿಸ್ತನ ಎರಡನೆಯ ಬರೋಣಕ್ಕೆ ತಯಾರಿ ಮಾಡ್ತಕ್ಕಂಥವರಾಗಿದ್ದಾರೆ ಪ್ರಿಯ ಕೇಳುಗರೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲೂ ಸಹ 2000 ವರ್ಷಗಳಿಂದಲೂ ಅನೇಕರು ಹೇಳುವಂತಹ ವಿಚಾರವೇನೆಂದರೆ, ಕ್ರಿಸ್ತನು ಬರ್ತಕ್ಕಂಥನಾಗಿದ್ದಾನೆ, ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ ಎನ್ನುವಂತಹ ಸತ್ಯವನ್ನು ಅನೇಕರು ಕೇಳಿದ್ದಾರೆ. ಆದರೆ ಅನೇಕರು ನೀವು ಪ್ರತಿ ಸಾರಿ ಈ ರೀತಿಯಾಗಿ ಹೇಳ್ತಕ್ಕಂಥವರಾಗಿದ್ದೀರಾ, ಆದರೆ ಕ್ರಿಸ್ತನ ಬರುಣದ ವಿಚಾರ ನಮಗೆ ಇನ್ನೂ ಸಹ ಅರ್ಥವಾಗಿಲ್ಲ ಎಂಬುದಾಗಿ ಅನೇಕರು ಆಸಭಂಗ ಪಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ, ಅನೇಕರು ತಿರಸ್ಕರಿಸಿ ಹೋಗ್ತಕ್ಕಂಥವರಾಗಿದ್ದಾರೆ. ಸತ್ಯವೇದ ಅವರನ್ನ ಕುಚೋದ್ಯಗಾರರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆತನದ ಬರುಣದ ವಾಗ್ದಾನ ಏನಾಯ್ತು ಎಂಬುದಾಗಿ ಪ್ರಶ್ನೆಯನ್ನ ಮಾಡುವಂತ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಆದರೆ ಯಾರೆಲ್ಲ ಈ ಲೋಕದಲ್ಲಿ ನಡೀತಕ್ಕಂತಹ ಅನೇಕ ಪ್ರವಾದನೆಗಳ ನೆರವೇರುವಿಕೆಯನ್ನ ಕಾಣುವಂತಹ ಮಕ್ಕಳು ಮತ್ತು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಅನೇಕ ವಾಗ್ದಾನಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಮಕ್ಕಳು ಕ್ರಿಸ್ತನ ಎರಡನೆಯ ಬರುಣದ ನಿರೀಕ್ಷೆಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ಆ ಮಕ್ಕಳು ಎಂದಿಗೂ ಸಹ ಆಸಭಂಗಪಟ್ಟು ಹೋಗುವುದಿಲ್ಲ. ಖಂಡಿತವಾಗಿಯೂ ದೇವರು ಎರಡನೇ ಸಾರಿ ಬರತಕ್ಕಂಥವನಾಗಿದ್ದಾನೆ, ಆತನ ವಾಗ್ದಾನ ತಕ್ಕ ಕಾಲದಲ್ಲಿ ನೆರವೇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆತನ ಬರೋಣವನ್ನ ನಿರೀಕ್ಷಿಸತಕ್ಕಂತಹ ಮಕ್ಕಳು ಎಂದಿಗೂ ಆಸಭಂಗ ಪಡುವುದಿಲ್ಲ. ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಪ್ರಕಟಣೆ ಗ್ರಂಥ 22:12 ತಿಳಿಸತಕ್ಕಂಥದ್ದಾಗಿದೆ, ನಾನು ಪ್ರತಿಯೊಬ್ಬೊಬ್ಬನಿಗೂ ಅವನವನ ನಡತೆಗೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆತನು ಎರಡನೇ ಸಾರಿ ಈ ಲೋಕದಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಆತನ ಎರಡನೆಯ ಬರುಣದ ನಿರೀಕ್ಷೆಯಲ್ಲಿ ಇರತಕ್ಕಂಥವರಾಗಿದ್ದಾರೋ ಅವರಿಗೆ ಆತನು ವಾಗ್ದಾನ ಮಾಡಿದಂತೆಯೇ ಪ್ರತಿಫಲವನ್ನು ಕೊಡುವಂತನಾಗಿದ್ದಾನೆ. ಆ ಮಕ್ಕಳು ಎಂದಿಗೂ ಆಸಭಂಗಪಟ್ಟು ಹೋಗುವುದಿಲ್ಲ. ಇವತ್ತಿನ ದಿನದಲ್ಲಿ ಅನೇಕರು ಹೇಳಬಹುದು ಎಲ್ಲಿ ಏನಾಯಿತು ಕ್ರಿಸ್ತನ ಬರೋಣ ವಿಚಾರವಾಗಿ ಎಂಬುದಾಗಿ, ಆದರೆ ಖಂಡಿತವಾಗಿಯೂ ಆತನು ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ. ಹೇಗೆ ಪುನರುತ್ಥಾನ ಹೊಂದಿ ಶಿಷ್ಯರ ಮಧ್ಯದಲ್ಲಿ ಬಂದನು, ಅದೇ ರೀತಿಯಾಗಿ ಕ್ರಿಸ್ತನು ಎರಡನೇ ಸಾರಿ ಯಾರೆಲ್ಲ ಪಾಪವಿಲ್ಲದೆ ನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸಿ ಆತನ ಬರೋಣದ ನಿರೀಕ್ಷೆಯಲ್ಲಿ ಇರತಕ್ಕಂಥವರಾಗಿದ್ದಾರೋ ಅವರ ಕಣ್ಣೀರುಗಳನ್ನು ಒರೆಸಲು ಆತನು ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನೀವು ಏನನ್ನು ಎದುರು ನೋಡ್ತಕ್ಕಂಥವರಾಗಿದ್ದೀರಾ? ಆತನ ವಾಕ್ಯದ ಮೇಲೆ ನೀವು ನಿರೀಕ್ಷೆಯನ್ನು ಇಟ್ಟಿದ್ದೀರಾ? ಆತನ ಎರಡನೇ ಬರೋಣದ ವಿಚಾರವಾಗಿ ನೀವು ನಿರೀಕ್ಷೆಯನ್ನು ಇಟ್ಟಿದ್ದೀರಾ? ಆತನ ವಾಗ್ದಾನಗಳನ್ನು ನೀವು ನಂಬುವಂಥವರಾಗಿದ್ದೀರಾ? ಆತನ ವಾಗ್ದಾನಗಳನ್ನು ನಂಬಿ ಆತನ ಎರಡನೇ ಬರೋಣದ ವಿಚಾರವಾಗಿ ನಿರೀಕ್ಷೆಯನ್ನು ಇಟ್ಟಿರುವುದಾದರೆ ಆತನು ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದಂತೆ ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ವಾಗ್ದಾನ ಆ ದಿನದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ದೇವರ ವಾಕ್ಯದ ಮೇಲೆಯೂ ಆತನ ವಾಗ್ದಾನದ ಮೇಲೆಯೂ ಆತನ ಎರಡನೇ ಬರದ ಮೇಲೆಯೂ ನಿರೀಕ್ಷೆ ಇಟ್ಟು ಆತನು ತಿಳಿಸಿದಾಗೆ ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ವಾಗ್ದಾನದೊಂದಿಗೆ ನಾವು ಪ್ರಾರ್ಥನೆ ಮೂಲಕವಾಗಿ ಜೀವಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನ ಭೂಲೋಕವನ್ನ ಅದರಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ ನೀನು ಒಳ್ಳೆಯವನು, ಬಹುವನ್ನಂತ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ ನಿನ್ನ ವಾಕ್ಯವನ್ನು ನಾವು ನೋಡಿದೆವು ಸ್ವಾಮಿ, ನನ್ನ ಜನರು ಎಂದಿಗೂ ಆಸಭಂಗ ಪಡರು ಅನ್ನುವಂತಹ ಒಂದು ವಾಗ್ದಾನ, ಅದ್ಭುತವಾದಂಥ ವಾಗ್ದಾನ ಸ್ವಾಮಿ. ಈ ನಿನ್ನ ಮಕ್ಕಳು ಸ್ವಾಮಿ ನಿರೀಕ್ಷೆ ಇಲ್ಲದೆ ಅನೇಕ ದುಃಖದಿಂದ ನೋವಿನಿಂದ ಕೂಡಿದಂಥ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ಹೌದು ನನ್ನ ದೇವರು ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾನೆ, ಆತನ ಬರೋಣ ಅತಿ ಶೀಘ್ರವಾಗಿದೆ. ಈ ಎಲ್ಲ ವಿಚಾರಗಳನ್ನು ನಂಬಿ ಜೀವಿಸುವಂತಹ ಮಕ್ಕಳು ನಾವು ಎಂದಿಗೂ ಆಸಭಂಗ ಪಡವು ಎಂಬುದಾಗಿ ಅರ್ಥ ಮಾಡಿಕೊಂಡು ನಿನ್ನ ಎರಡನೇ ಬರೋಣವನ್ನು ಎದುರು ನೋಡತಕ್ಕಂಥ ಮಕ್ಕಳು ಈ ವಾಗ್ದಾನ ನೀನು ಬರುವಾಗ ಅವರ ಜೀವಿತದಲ್ಲಿ ನೆರವೇರುವ ಹಾಗೆ ನೀನು ಸಹಾಯ ಮಾಡಿಸು. ಹೌದು ದೇವ, ಆ ಮಕ್ಕಳನ್ನು ಆಶೀರ್ವದಿಸು, ಅವರ ಜೀವಿತದಲ್ಲಿ ನೀನು ಮಾತನಾಡು, ನೀನೇ ಅವರನ್ನು ನಡೆಸು. ಆ ನಿಟ್ಟಿನಲ್ಲಿ ಪ್ರತಿ ಸಾರಿಯೂ ಸಹ ನನ್ನ ದೇವರು ನನ್ನ ಯಾವುದೇ ರೀತಿಯ ಅಪಮಾನದಿಂದ ಗುರಿಪಡಿಸನು. ಆತನು ತಕ್ಕ ಕಾಲದಲ್ಲಿ ನನಗೆ ಎಲ್ಲವನ್ನ ಕೊಟ್ಟು ಆತನ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರತಕ್ಕಂಥದ್ದಾಗಿದೆ ಅನ್ನುವಂತಹ ಅದ್ಭುತವಾದಂತಹ ನಿರೀಕ್ಷೆಯೊಂದಿಗೆ ಅವರು ಆಸಭಂಗ ಪಡದೆ ಜೀವಿಸಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆ. ಆಮೇಲೆ
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.